ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 10/2/2025 ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆಯ ಮೂಲಕ ನಿಮಗೆ ಯಾವ ಅದ್ವೈತ್ಯ ಮತ ಪ್ರಾಪ್ತಿಯಾಗುತ್ತಿದೆಯೋ ಆ ಮತದಂತೆ ನಡೆದು ಕಲಿಯುಗದ ಮನುಷ್ಯರನ್ನು ಸತ್ಯುಗದ ದೇವತೆಗಳನ್ನಾಗಿ ಮಾಡುವಂತಹ ಶ್ರೇಷ್ಠ ಕರ್ತವ್ಯವನ್ನು ಮಾಡಬೇಕು. ಇಂದಿನ ಪ್ರಶ್ನೆಯಾಗಿದೆ, ಎಲ್ಲಾ ಮನುಷ್ಯರು ಏಕೆ ದುಃಖಿಗಳಾಗಿದ್ದಾರೆ? ಮನುಷ್ಯರು ದುಃಖಿಗಳಾಗಲು ಮುಖ್ಯ ಕಾರಣ ಏನಾಗಿದೆ? ಉತ್ತರ, ರಾವಣ ಎಲ್ಲರಿಗೂ ಶಾಪವನ್ನು ಕೊಟ್ಟಿದ್ದಾನೆ. ರಾವಣ ಎಲ್ಲರನ್ನು ಶ್ರಾಪಿತರನ್ನಾಗಿ ಮಾಡಿದ್ದಾನೆ. ಆದ್ದರಿಂದ ಎಲ್ಲರೂ ದುಃಖಿಗಳಾಗಿದ್ದಾರೆ. ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುತ್ತಾರೆ, ರಾವಣ ಶಾಪವನ್ನು ಕೊಡುತ್ತಾನೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಆಸ್ತಿಯನ್ನು ನೀಡಿದ್ದಾರೆ, ಆದ್ದರಿಂದ ಭಾರತದ ನಿವಾಸಿಗಳು ಇಷ್ಟೊಂದು ಸುಖಿಗಳು, ಸ್ವರ್ಗಕ್ಕೆ ಮಾಲೀಕರಾಗಿದ್ದಾರೆ ಮತ್ತು ಪೂಜ್ಯರಾಗಿದ್ದಾರೆ. ಎಲ್ಲರೂ ಶ್ರಾಪಿತರಾಗುವ ಕಾರಣ ಪೂಜಾರಿಗಳಾಗುತ್ತಾರೆ. ಅಂದರೆ ರಾವಣನ ಮೂಲಕ ಶಾಪ ಸಿಗುವ ಕಾರಣ ಎಲ್ಲರೂ ಪೂಜಾರಿಗಳಾಗುತ್ತಾರೆ. ಓಂ ಶಾಂತಿ. ಮಕ್ಕಳಾದ ನೀವು ಮಧುಬನಕ್ಕೆ ಬರುತ್ತೀರಾ? ಬಾಪ್ತಾದರವರ ಜೊತೆಗೆ ಮಿಲನವನ್ನು ಮಾಡಲು ಬಾಪ್ತಾದರವರ ಬಳಿ ಮಧುಬನಕ್ಕೆ ಬರುತ್ತೀರಾ? ಯಾವಾಗ ನೀವು ಹಾಲ್ನಲ್ಲಿ ಬಂದು ಕುಳಿತುಕೊಳ್ಳುತ್ತೀರೋ ಆಗ ನೀವು ಮೊದಲು ನೋಡುತ್ತೀರಾ, ಇಲ್ಲಿ ಎಲ್ಲಾ ಸೋದರ ಸೋದರಿಯರು ಕುಳಿತಿದ್ದಾರೆ. ನಂತರ ಪುನಃ ನೀವು ನೋಡುತ್ತೀರಾ, ಈಗ ಬಾಪ್ತಾದ ಈ ಸೃಷ್ಟಿಗೆ ಬಂದಿದ್ದಾರೆ ಎಂದು ಅಂದ ಮೇಲೆ ಪರಮಾತ್ಮ ತಂದೆಯ ನೆನಪಂತೂ ಬರುತ್ತದೆ ತಾನೆ. ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳಾಗಿದ್ದೀರಾ. ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾದ ನೀವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ. ಜಗತ್ತಿನಲ್ಲಿರುವಂತಹ ಬ್ರಾಹ್ಮಣರಿಗೆ ಬ್ರಹ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ, ಮಕ್ಕಳಾದ ನಿಮಗೆ ಬ್ರಹ್ಮ ತಂದೆಯ ಬಗ್ಗೆ ಗೊತ್ತಿದೆ. ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೋ ಆಗ ಅವಶ್ಯವಾಗಿ ಬ್ರಹ್ಮ ವಿಷ್ಣು ಶಂಕರ ಮೂವರು ಈ ಸೃಷ್ಟಿಯಲ್ಲಿ ಬೇಕು. ಆದ್ದರಿಂದ ತ್ರಿಮೂರ್ತಿ ಶಿವ ಭಗವಾನ್ ವಾಚೆಂದು ಹೇಳುತ್ತಾರೆ. ಈಗ ಪರಮಾತ್ಮ ತಂದೆ ಬ್ರಹ್ಮ ವಿಷ್ಣು ಶಂಕರ ಮೂವರ ಮೂಲಕ ಮಾತನಾಡುವುದಿಲ್ಲ. ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಬೇಹದ್ದಿನ ತಂದೆಯ ಮೂಲಕ ಅವಶ್ಯವಾಗಿ ಸ್ವರ್ಗದ ಆಸ್ತಿ ಸಿಗುತ್ತದೆ. ಆದ್ದರಿಂದ ಎಲ್ಲಾ ಭಕ್ತರು ಭಗವಂತ ತಂದೆಯಿಂದ ಏನನ್ನು ಬಯಸುತ್ತಾರೆ? ಜೀವನ್ ಮುಕ್ತಿ ನಮಗೆ ಸಿಗಬೇಕು ಎಂದು ಎಲ್ಲಾ ಭಕ್ತರು ಬಯಸುತ್ತಾರೆ. ಈಗ ಎಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ, ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ, ನೀವು ಬಂದು ಈ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಎಂದು. ಕಲ್ಪ ಕಲ್ಪದಲ್ಲೂ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಎಂದು ಮಕ್ಕಳಿಗೆ ಗೊತ್ತಿದೆ. ಎಲ್ಲರೂ ಕೂಗಿ ಕರೆಯುತ್ತಾರೆ, ನೀವು ಮಾತ್ಪಿತ ಆಗಿದ್ದೀರಾ ಎಂದು. ಆದರೆ ಮಾತ್ಪಿತ ಅನ್ನುವ ಶಬ್ದದ ಅರ್ಥ ಕೂಡ ಯಾರಿಗೂ ಗೊತ್ತಿಲ್ಲ. ನಿರಾಕಾರ ಪರಮಾತ್ಮ ತಂದೆಗೋಸ್ಕರ ನಾವು ಮಾತ್ಪಿತ ಎಂದು ಕರೆಯುತ್ತೇವೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಮಾತ್ಪಿತ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಕೂಡ ಮಾಡುತ್ತಾರೆ. ಆದರೆ ಭಕ್ತಿ ಮಾರ್ಗದಲ್ಲಿ ಮಾತ್ಪಿತ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡಿದ ನಂತರವೂ ಭಕ್ತರಿಗೆ ಪರಮಾತ್ಮ ತಂದೆಯ ಮೂಲಕ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಕಲ್ಪದ ನಂತರ ಪುನಃ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಂದು ಅರ್ಧ ಕಲ್ಪಕ್ಕೋಸ್ಕರ ನಮಗೆ ಆಸ್ತಿಯನ್ನು ನೀಡುತ್ತಾರೆ. ರಾವಣ ಪುನಃ ನಮಗೆ ಶಾಪವನ್ನು ನೀಡುತ್ತಾರೆ. ರಾವಣನ ಮೂಲಕ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ಶಾಪಿತರಾಗಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ರಾವಣನ ಮೂಲಕ ನಮ್ಮೆಲ್ಲರಿಗೂ ಶಾಪ ಸಿಕ್ಕಿದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ರಾವಣನ ಶಾಪ ಎಲ್ಲರಿಗೂ ತಾಕಿದೆ, ರಾವಣನ ಮೂಲಕ ಎಲ್ಲರಿಗೂ ಶಾಪ ಸಿಕ್ಕಿದೆ. ಆದ್ದರಿಂದ ಎಲ್ಲರೂ ದುಃಖಿಗಳಾಗಿದ್ದಾರೆ. ಭಾರತದ ನಿವಾಸಿಗಳು ಸುಖಿಗಳಾಗಿದ್ದರು. ನಿನ್ನೆ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಭಾರತದಲ್ಲಿ ಇತ್ತು. ದೇವತೆಗಳ ಸಮ್ಮುಖಕ್ಕೆ ಹೋಗಿ ದೇವತೆಗಳ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ, ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ. ಆದರೆ ಸತ್ಯುಗ ಯಾವಾಗ ಇತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ನೀವೇ ನೋಡಿ, ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಶಾಸ್ತ್ರದಲ್ಲಿ ತೋರಿಸಿದ್ದಾರೆ. ಪುನಃ ತ್ರೇತಾಯುಗದ ಆಯಸ್ಸು ಲಕ್ಷಾಂತರ ವರ್ಷ, ದ್ವಾಪರಯುಗ ಮತ್ತು ಕಲಿಯುಗದ ಆಯಸ್ಸು ಲಕ್ಷಾಂತರ ವರ್ಷ. ಆದರೆ ಈ ಲೆಕ್ಕದಲ್ಲಿ ಮನುಷ್ಯರ ಸಂಖ್ಯೆ ಎಷ್ಟೊಂದು ಜಾಸ್ತಿಯಾಗಬೇಕಿತ್ತು? ಕೇವಲ ಸತ್ಯುಗದಲ್ಲೇ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿಯಾಗಬೇಕಿತ್ತು. ಆದರೆ ಯಾವ ಮನುಷ್ಯರ ಬುದ್ಧಿಯಲ್ಲೂ ಈ ಜ್ಞಾನ ಕುಳಿತುಕೊಂಡಿಲ್ಲ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನೀವೇ ನೋಡಿ, 33 ಕೋಟಿ ದೇವತೆಗಳು ಇರುತ್ತಾರೆ ಎಂದು ಗಾಯನ ಇದೆ. ಲಕ್ಷಾಂತರ ವರ್ಷದಲ್ಲಿ ಕೇವಲ 33 ಕೋಟಿ ಜನಸಂಖ್ಯೆಯಂತೂ ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ಕಲಿಯುಗದ ಮನುಷ್ಯರಿಗೆ ಈ ಸಂಪೂರ್ಣ ಜ್ಞಾನವನ್ನು ನೀವು ತಿಳಿಸಬೇಕು. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮನ್ನು ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ. ರಾವಣ ನಮ್ಮನ್ನು ಕೊಳಕು ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಮುಖ್ಯ ಮಾತು ಅಂದರೆ ಸ್ವಚ್ಛ ಬುದ್ಧಿ ಉಳ್ಳವರಾಗುವುದಾಗಿದೆ. ಸತ್ಯುಗದಲ್ಲಿ ಎಲ್ಲರೂ ಪವಿತ್ರರಾಗಿರುತ್ತಾರೆ. ಈ ಕಲಿಯುಗದಲ್ಲಿ ಎಲ್ಲರೂ ಅಪವಿತ್ರರಾಗಿದ್ದಾರೆ. ರಾಮರಾಜ್ಯ ಯಾವ ಸಮಯದಿಂದ ಹಿಡಿದು ಯಾವ ಸಮಯದವರೆಗೆ ಇರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಅಂದರೆ ರಾಮರಾಜ್ಯ ಎಷ್ಟು ಸಮಯದವರೆಗೆ ಇರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ರಾವಣ ರಾಜ್ಯ ಯಾವ ಸಮಯದಿಂದ ಹಿಡಿದು ಯಾವ ಸಮಯದವರೆಗೆ ಇರುತ್ತದೆ ಅಂದರೆ ರಾವಣ ರಾಜ್ಯ ಎಷ್ಟು ಸಮಯದವರೆಗೆ ಇರುತ್ತದೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ತಿಳಿದುಕೊಂಡಿದ್ದಾರೆ ಇದೇ ರಾಮರಾಜ್ಯ ಆಗಿದೆ ಮತ್ತು ಇದೇ ರಾವಣ ರಾಜ್ಯ ಆಗಿದೆ ಎಂದು. ಜಗತ್ತಿನಲ್ಲಿ ಅನೇಕ ಮತಾಂತರಗಳಿವೆ. ಜಗತ್ತಿನಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ. ಜಗತ್ತಿನಲ್ಲಿ ಎಷ್ಟು ಜಾಸ್ತಿ ಜನ ಮನುಷ್ಯರಿದ್ದಾರೋ ಅಷ್ಟು ಮತ ಇದೆ. ಈಗ ಇಲ್ಲಿ ಮಕ್ಕಳಾದ ನಿಮಗೆ ಕೇವಲ ಒಂದೇ ಒಂದು ಅದ್ವೈತ್ಯ ಮತ ಪ್ರಾಪ್ತಿಯಾಗುತ್ತಿದೆ. ಆ ಅದ್ವೈತ್ಯ ಮತವನ್ನು ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ. ಈಗ ನೀವು ಬ್ರಹ್ಮನ ಮೂಲಕ ದೇವತೆಗಳಾಗುತ್ತೀರಾ. ದೇವತೆಗಳಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು ಎಂದು ದೇವತೆಗಳಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ದೇವತೆಗಳೂ ಕೂಡ ಮನುಷ್ಯರೇ ಆಗಿದ್ದಾರೆ. ಏಕೆ ಮನುಷ್ಯರಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ? ಅವಶ್ಯವಾಗಿ ಸತ್ಯುಗದ ಮನುಷ್ಯರಿಗೂ ಕಲಿಯುಗದ ಮನುಷ್ಯರಿಗೂ ಅಂತರ ಅಂತೂ ಇರಲೇಬೇಕು ತಾನೆ. ಈಗ ಮಕ್ಕಳಾದ ನೀವು ನಂಬರ್ 1 ಪುರುಷಾರ್ಥದ ಅನುಸಾರ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಕರ್ತವ್ಯವನ್ನು ಕಲಿಯುತ್ತಿದ್ದೀರಾ. ಕಲಿಯುಗದ ಮನುಷ್ಯರನ್ನು ನೀವು ಸತ್ಯುಗದ ದೇವತೆಯನ್ನಾಗಿ ಮಾಡುತ್ತೀರಾ. ಅಂದರೆ ಶಾಂತಿಧಾಮ ಮತ್ತು ಬ್ರಹ್ಮಾಂಡಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ ಮತ್ತು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ. ಈಗ ಇದಂತೂ ಶಾಂತಿಧಾಮ ಅಲ್ಲ. ಈ ಸಾಕಾರ ಜಗತ್ತಿನಲ್ಲಿ ನಾವು ಅವಶ್ಯವಾಗಿ ಕರ್ಮವನ್ನು ಮಾಡಲೇಬೇಕು. ಶಾಂತಿಧಾಮ ನಮ್ಮ ಮಧುರವಾದ ಮನೆಯಾಗಿದೆ. ಪರಮಧಾಮ ಮಧುರವಾದ ಶಾಂತಿಯ ಲೋಕ ಆಗಿದೆ. ಈಗ ನಿಮಗೆ ಗೊತ್ತಿದೆ, ಆತ್ಮರಾದ ನಾವು ಶಾಂತಿಧಾಮಕ್ಕೆ ಮಾಲೀಕರಾಗಿದ್ದೇವೆ. ಆತ್ಮರಾದ ನಾವು ಬ್ರಹ್ಮಾಂಡಕ್ಕೆ ಮಾಲೀಕರಾಗಿದ್ದೇವೆ. ಆ ಬ್ರಹ್ಮಾಂಡದಲ್ಲಿ ನಾವು ಸುಖ ದುಃಖದಿಂದ ಭಿನ್ನ ಆಗಿರುತ್ತೇವೆ. ಪುನಃ ಸತ್ಯುಗದಲ್ಲಿ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಈಗ ಮಕ್ಕಳಾದ ನೀವು ಯೋಗ್ಯರಾಗುತ್ತಿದ್ದೀರಾ. ನಿಮ್ಮ ಗುರಿ ಉದ್ದೇಶ ನಿಮ್ಮ ಸಮ್ಮುಖದಲ್ಲೇ ಇದೆ. ಮಕ್ಕಳಾದ ನೀವು ಯೋಗ ಬಲ ಉಳ್ಳಂತಹ ಆತ್ಮರಾಗಿದ್ದೀರಾ. ಜಗತ್ತಿನಲ್ಲಿ ಇರುವಂತಹ ಜನ ಬಾಹುಬಲ ಉಳ್ಳವರಾಗಿದ್ದಾರೆ. ನೀವೀಗ ಯುದ್ಧದ ಮೈದಾನದಲ್ಲಿ ಇದ್ದೀರಾ, ಆದರೆ ನೀವು ಡಬ್ಬಲ್ ಅಹಿಂಸಕರಾಗಿದ್ದೀರಾ. ಜಗತ್ತಿನಲ್ಲಿ ಇರುವಂತವರು ಹಿಂಸಕರಾಗಿದ್ದಾರೆ. ಕಾಮ ವಿಕಾರಕ್ಕೆ ಹಿಂಸೆ ಎಂದು ಕರೆಯಲಾಗುತ್ತದೆ. ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ ಕಾಮ ವಿಕಾರ ಹಿಂಸೆಯಾಗಿದೆ ಎಂದು. ಆದ್ದರಿಂದ ಸನ್ಯಾಸಿಗಳು ಕಾಮ ವಿಕಾರವನ್ನು ತ್ಯಾಗ ಮಾಡಿ ಪವಿತ್ರರಾಗುತ್ತಾರೆ. ಆದರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುವುದಿಲ್ಲ. ಪ್ರಿಯತಮ ಮತ್ತು ಪ್ರಿಯತಮಿಗೆ ಪರಸ್ಪರರ ಬಗ್ಗೆ ಪ್ರೀತಿ ಇರುತ್ತದೆ. ಆ ಲೌಕಿಕ ಜಗತ್ತಿನ ಪ್ರಿಯತಮ ಪ್ರಿಯತಮಿಯರು ಒಂದು ಜನ್ಮಕ್ಕೋಸ್ಕರ ಪ್ರಿಯತಮ ಪ್ರಿಯತಮಿಯರಾಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ನೀವೆಲ್ಲರೂ ಪ್ರಿಯತಮ ಆದಂತಹ ನನಗೆ ಪ್ರಿಯತಮಿಯರಾಗಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲೂ ಪ್ರಿಯತಮ ಆದಂತಹ ನನ್ನೊಬ್ಬನನ್ನೇ ನೀವು ನೆನಪು ಮಾಡುತ್ತಾ ಬಂದಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ನಾನು ನಿಮಗೆ ತಿಳಿಸುತ್ತೇನೆ, ಈ ಒಂದು ಅಂತಿಮ ಜನ್ಮದಲ್ಲಿ ನೀವು ಕೇವಲ ಪವಿತ್ರರಾಗಿ ಮತ್ತು ಯಥಾರ್ಥವಾಗಿ ನನ್ನನ್ನು ನೆನಪು ಮಾಡಿ. ನಂತರ ಪುನಃ ಸತ್ಯುಗದಲ್ಲಿ ನೀವು ತಂದೆಯಾದ ನನ್ನನ್ನು ನೆನಪು ಮಾಡುವುದರಿಂದ ಕೂಡ ಮುಕ್ತ ಆಗಿರುತ್ತೀರಾ. ಸತ್ಯುಗದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ದುಃಖ ಇದ್ದಾಗ ಎಲ್ಲರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ. ಇದು ನರಕ ಆಗಿದೆ. ಈ ನರಕಕ್ಕೆ ಸ್ವರ್ಗ ಎಂದು ಕರೆಯಲು ಸಾಧ್ಯ ಇಲ್ಲ. ಈ ಕಲಿಯುಗಕ್ಕೆ ಸ್ವರ್ಗ ಎಂದು ಕರೆಯಲು ಸಾಧ್ಯ ಇಲ್ಲ. ದೊಡ್ಡ ವ್ಯಕ್ತಿಗಳು ಯಾರು ಬಹಳಷ್ಟು ಧನವಂತರಾಗಿದ್ದಾರೋ ಶ್ರೀಮಂತರಾಗಿದ್ದಾರೋ ಅವರು ತಿಳಿದುಕೊಂಡಿದ್ದಾರೆ, ನಮ್ಮ ಪಾಲಿಗೆ ಇದೇ ಸ್ವರ್ಗ ಆಗಿದೆ. ಈ ಜಗತ್ತಿನಲ್ಲಿ ವಿಮಾನ ಮುಂತಾದ ಎಲ್ಲಾ ಪ್ರಕಾರದ ವೈಭವ ಇದೆ, ಆದ್ದರಿಂದ ಇದೇ ಸ್ವರ್ಗ ಆಗಿದೆ ಎಂದು ಶ್ರೀಮಂತರು ತಿಳಿದುಕೊಂಡಿದ್ದಾರೆ. ಎಷ್ಟೊಂದು ಅಂಧಶ್ರದ್ಧೆಯಲ್ಲಿ ಜನ ನಿವಾಸವನ್ನು ಮಾಡುತ್ತಿದ್ದಾರೆ. ನೀವು ಮಾತ್ಪಿತ ಆಗಿದ್ದೀರಾ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆ ಹೇಗೆ ಮಾತ್ಪಿತ ಆಗುತ್ತಾರೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಮನುಷ್ಯರಿಗೆ ಗೊತ್ತಿಲ್ಲ. ಯಾರ ಮೂಲಕ ಅಪಾರ ಸುಖ ಸಿಗುತ್ತದೆ ಅನ್ನುವುದೂ ಕೂಡ ಜನರಿಗೆ ಗೊತ್ತಿಲ್ಲ. ಆತ್ಮವೇ ಮಾತನಾಡುತ್ತದೆ ತಾನೆ. ಆತ್ಮರಾದ ನಮಗೆ ಅಪಾರ ಸುಖ ಪ್ರಾಪ್ತಿಯಾಗುತ್ತದೆ ಅನ್ನುವುದು ಆತ್ಮರಾದ ನಿಮಗೆ ಗೊತ್ತಿದೆ. ಸತ್ಯಯುಗದ ಹೆಸರು ಸ್ವರ್ಗ ಆಗಿದೆ, ಸುಖಧಾಮ ಆಗಿದೆ. ಸ್ವರ್ಗ ಎಲ್ಲರಿಗೂ ಅತಿ ಮಧುರ ಎಂದು ಅನುಭವ ಆಗುತ್ತದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಸ್ವರ್ಗದಲ್ಲಿ ವಜ್ರ ವೈಡೂರ್ಯದ ಎಷ್ಟೊಂದು ಮಹಲಿತ್ತು. ಭಕ್ತಿ ಮಾರ್ಗದಲ್ಲಿ ಲೆಕ್ಕ ಇಲ್ಲದಷ್ಟು ಧನ ಸಂಪತ್ತು ಇತ್ತು. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಧನ ಸಂಪತ್ತಿರುವ ಕಾರಣ ಸೋಮನಾಥನ ಮಂದಿರವನ್ನು ನಿರ್ಮಾಣ ಮಾಡಿದರು. ಒಂದೊಂದು ಚಿತ್ರ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿತ್ತು. ಈಗ ಆ ಎಲ್ಲಾ ಚಿತ್ರ ಎಲ್ಲಿಗೆ ಹೋಯಿತು? ಎಲ್ಲಾ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋದರು. ಸೋಮನಾಥನ ಮಂದಿರದಿಂದ ವಜ್ರ ವೈಡೂರ್ಯವನ್ನು ಲೂಟಿ ಮಾಡಿಕೊಂಡು ಹೋದರು ಮುಸಲ್ಮಾನರು. ಆ ವಜ್ರ ವೈಡೂರ್ಯವನ್ನು ಲೂಟಿ ಮಾಡಿಕೊಂಡು ಹೋಗಿ ತಮ್ಮ ಮಸೀದಿಯನ್ನು ನಿರ್ಮಾಣ ಮಾಡುವಾಗ ಮಸೀದಿಯ ಗೋಡೆಯಲ್ಲಿ ಆ ವಜ್ರ ವೈಡೂರ್ಯವನ್ನು ಸೇರಿಸಿ ಮಸೀದಿಯನ್ನು ನಿರ್ಮಾಣ ಮಾಡಿದರು. ನಿಮ್ಮ ಬಳಿ ಎಷ್ಟೊಂದು ಅಪಾರ ಧನ ಸಂಪತ್ತು ಇತ್ತು. ಪರಮಾತ್ಮ ತಂದೆಯ ಮೂಲಕ ಪುನಃ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ. ನಮಗೋಸ್ಕರ ಸತ್ಯಯುಗದಲ್ಲಿ ಚಿನ್ನದ ಮಹಲ್ಲೇ ಇರುತ್ತದೆ. ಸತ್ಯಯುಗದಲ್ಲಿ ನಮ್ಮ ಬಳಿ ಚಿನ್ನದ ಮಹಲ್ ಇರುತ್ತದೆ. ಸತ್ಯಯುಗದಲ್ಲಿ ವಜ್ರ ವೈಡೂರ್ಯದಿಂದ ಕೂಡಿರುವಂತಹ ಗೋಡೆಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಜೈನಿಗಳ ಮಂದಿರ ಕೂಡ ಇದೇ ರೀತಿ ನಿರ್ಮಾಣ ಆಗಿದೆ. ಈಗ ವಜ್ರ ಮುಂತಾದದ್ದು ಈ ಜಗತ್ತಿನಲ್ಲಿ ಇಲ್ಲ. ಮೊದಲು ವಜ್ರ ವೈಡೂರ್ಯ ಇತ್ತು, ಈಗ ಮಕ್ಕಳಿಗೆ ಗೊತ್ತಿದೆ. ಪರಮಾತ್ಮ ತಂದೆಯ ಮೂಲಕ ನಾವು ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ಶಿವತಂದೆ ಭಾರತದಲ್ಲೇ ಬರುತ್ತಾರೆ. ಭಾರತದ ನಿವಾಸಿಗಳಿಗೆ ಪರಮಾತ್ಮ ಶಿವತಂದೆಯ ಮೂಲಕ ಸ್ವರ್ಗದ ಆಸ್ತಿ ಸಿಗುತ್ತದೆ. ಕ್ರಿಶ್ಚಿಯನ್ನರೂ ಕೂಡ ಹೇಳುತ್ತಾರೆ, ಯೇಸು ಕ್ರಿಸ್ತ ಹುಟ್ಟುವುದಕ್ಕಿಂತ 3000 ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು ಎಂದು. ಆ ಸ್ವರ್ಗದಲ್ಲಿ ಯಾರು ರಾಜ್ಯವನ್ನು ಆಳುತ್ತಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಇನ್ನು ಎಲ್ಲರೂ ಈ ಮಾತನ್ನು ತಿಳಿದುಕೊಂಡಿದ್ದಾರೆ, ಭಾರತ ಬಹಳಷ್ಟು ಹಳೆಯ ದೇಶ ಆಗಿದೆ ಎಂದು. ಭಾರತ ಬಹಳಷ್ಟು ಹಳೆಯ ದೇಶ ಆಗಿದೆ ಅಂದ ಮೇಲೆ ಇದೇ ಭಾರತ ಸ್ವರ್ಗ ಆಗಿತ್ತು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆಯಾಗಿದ್ದೇನೆ. ಪರಮಾತ್ಮ ತಂದೆಗೆ ಸ್ವರ್ಗದ ರಚಯಿತ ಅಂದರೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿರಬೇಕು. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿರುವ ಕಾರಣ ನೀವೆಲ್ಲರೂ ಕೂಡ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಪ್ರತಿ 5000 ವರ್ಷದ ನಂತರ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಪುನಃ ಅರ್ಧಾಕಲ್ಪದ ನಂತರ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ. ಚಿತ್ರದಲ್ಲಿ ಈ ರೀತಿ ಸ್ಪಷ್ಟವಾಗಿ ತೋರಿಸಬೇಕು. ಲಕ್ಷಾಂತರ ವರ್ಷದ ಮಾತು ಮನುಷ್ಯರ ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಡಬೇಕು. ಅಷ್ಟು ಸ್ಪಷ್ಟವಾದ ಜ್ಞಾನದ ಮಾತನ್ನು ಚಿತ್ರದ ಮೂಲಕ ತೋರಿಸಬೇಕು. ಅಂದರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಅನ್ನುವುದು ಮನುಷ್ಯರ ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಡಬೇಕು. ಆ ರೀತಿ ಚಿತ್ರದ ಮೂಲಕ ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸಬೇಕು. ಲಕ್ಷ್ಮೀ ನಾರಾಯಣರು ಕೇವಲ ಒಬ್ಬರಷ್ಟೇ ಇರುವುದಿಲ್ಲ. ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ಮನೆತನ ಇರುತ್ತದೆ. ಅಂದ ಮೇಲೆ ಪುನಃ ಲಕ್ಷ್ಮೀ ನಾರಾಯಣರಿಗೆ ಯಾರು ಮಕ್ಕಳಾಗಿರುತ್ತಾರೋ ಅವರು ಸತ್ಯಯುಗದಲ್ಲಿ ರಾಜರಾಗುತ್ತಾರೆ. ರಾಜರಂತೂ ಬಹಳಷ್ಟು ಜನ ಆಗುತ್ತಾರೆ. ಅಂದರೆ ಸತ್ಯಯುಗದಲ್ಲಿ ಬಹಳಷ್ಟು ಜನ ರಾಜರಾಗುತ್ತಾರೆ. ಸಂಪೂರ್ಣ ಮಾಲಿ ತಯಾರಾಗಿದೆ. ಮಾಲಿಯನ್ನು ಸ್ಮರಣೆ ಮಾಡುತ್ತಾರೆ ತಾನೆ. ಯಾರು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಾರೋ ಅಂತಹ ಆತ್ಮರ ಮಾಲೆ ತಯಾರಾಗುತ್ತದೆ. ಯಾರು ಈ ಸಂಪೂರ್ಣ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಾರೋ, ಯಾರು ಪೂಜ್ಯರಾಗುತ್ತಾರೋ ಮತ್ತು ಪೂಜಾರಿಗಳಾಗುತ್ತಾರೋ ಅಂತವರ ನೆನಪಾರ್ಥ ಈ ಮಾಲೆಯಾಗಿದೆ. ನೀವು ಪೂಜ್ಯರಿಂದ ಪೂಜಾರಿಗಳಾಗುತ್ತೀರಾ. ನಂತರ ಪುನಃ ನೀವೇ ನಿಮ್ಮ ಮಾಲೆಯನ್ನು ಕುಳಿತು ಪೂಜೆ ಮಾಡುತ್ತೀರಾ. ಮೊದಲು ಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಮಸ್ಕಾರವನ್ನು ಮಾಡುತ್ತಾರೆ. ನಂತರ ಮಾಲೆಯನ್ನು ಜಪ ಮಾಡಲು ಪ್ರಾರಂಭ ಮಾಡುತ್ತಾರೆ. ನೀವೀಗ ಸಂಪೂರ್ಣ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಸಂಪೂರ್ಣ ಸೃಷ್ಟಿಯನ್ನು ಸುತ್ತುತ್ತೀರಾ. ಪುನಃ ಶಿವತಂದೆಯ ಮೂಲಕ ನೀವೇ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಅಂದರೆ ಈ ಸಂಪೂರ್ಣ ಸೃಷ್ಟಿ ನಾಟಕದಲ್ಲಿ ನೀವು ಪಾತ್ರವನ್ನು ಅಭಿನಯ ಮಾಡುವ ಕಾರಣ ನಿಮ್ಮ ನೆನಪಾರ್ಥವಾಗಿ ಅವರು ಮಾಲೆಯನ್ನು ಜಪ ಮಾಡುತ್ತಾರೆ. ಈ ಸಂಪೂರ್ಣ ಜ್ಞಾನದ ರಹಸ್ಯ ನಿಮಗೆ ಗೊತ್ತಿದೆ. ಮನುಷ್ಯರು ಕೆಲವರು ಕೆಲವರ ಹೆಸರಿನಲ್ಲಿ ಮಾಲೆಯನ್ನು ಜಪ ಮಾಡಿದರೆ ಇನ್ನು ಕೆಲವರು ಇನ್ನು ಕೆಲವರ ಹೆಸರಿನಲ್ಲಿ ಮಾಲೆಯನ್ನು ಜಪ ಮಾಡುತ್ತಾರೆ. ಮನುಷ್ಯರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ. ಈಗ ನಿಮಗೆ ಈ ಮಾಲೆಯ ಸಂಪೂರ್ಣ ಜ್ಞಾನ ಗೊತ್ತಿದೆ. ಬೇರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ. ಇದು ಯಾರ ಮಾಲೆ ಆಗಿದೆ, ಯಾರ ಮಾಲೆಯನ್ನು ನಾವು ಜಪ ಮಾಡುತ್ತಿದ್ದೇವೆ ಅನ್ನುವುದು ಕ್ರಿಶ್ಚಿಯನರಿಗೆ ಗೊತ್ತಿಲ್ಲ. ಇದು ಮಾಲೆಯಾಗಿದೆ. ಇದು ಯಾರ ಮಾಲೆ ಅಂದರೆ ಯಾರು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ಈಶ್ವರನ ಸೇವೆಯನ್ನು ಮಾಡುತ್ತಾರೋ ಅಂತಹ ಆತ್ಮರ ಮಾಲೆ ಈ ಮಾಲೆಯಾಗಿದೆ. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಯಾರು ಪಾವನ ಆತ್ಮರಾಗಿದ್ದರೋ ಅವರೆಲ್ಲರೂ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಈಗ ಪತಿತರಾಗಿದ್ದಾರೆ. ಎಲ್ಲರೂ ಈ ಸೃಷ್ಟಿಗೆ ಬಂದು ಈಗ ಪತಿತರಾಗಿದ್ದಾರೆ. ಪುನಃ ನಂಬರ್ ವಾರಾಗಿ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ. ನೀವೆಲ್ಲರೂ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತೀರಾ, ಪುನಃ ನಂಬರ್ ವಾರಾಗಿ ಈ ಸೃಷ್ಟಿಯಿಂದ ವಾಪಸ್ ಮನೆಗೆ ಹೋಗುತ್ತೀರಾ. ಇದೆಲ್ಲ ಎಷ್ಟೊಂದು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಇದು ವೃಕ್ಷ ಆಗಿದೆ. ಈ ಮಾನವ ವಂಶ ವೃಕ್ಷದಲ್ಲಿ ಎಷ್ಟೊಂದು ರಂಬೆ ಕೊಂಬೆ ಅನ್ನುವ ಮಠಪಂಥಗಳಿದೆ. ಈಗ ಈ ಸಂಪೂರ್ಣ ವೃಕ್ಷ ಸಮಾಪ್ತಿಯಾಗಲೇಬೇಕು. ಪುನಃ ನಿಮ್ಮ ದೇವತಾ ಧರ್ಮದ ಫೌಂಡೇಶನ್ ನಿರ್ಮಾಣ ಆಗುತ್ತದೆ. ನೀವೀಗ ಈ ವೃಕ್ಷದ ಫೌಂಡೇಶನ್ ಆಗಿದ್ದೀರಾ. ನೀವು ಈ ವೃಕ್ಷಕ್ಕೆ ಅಡಿಪಾಯ ಆಗಿದ್ದೀರಾ. ಈ ವೃಕ್ಷದ ಫೌಂಡೇಶನ್ ಅಲ್ಲಿ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಎರಡೂ ಮನೆತನದ ಆತ್ಮರಿದ್ದಾರೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾರು ರಾಜ್ಯವನ್ನು ಆಳುತ್ತಿದ್ದರು ಈಗ ಆ ಆತ್ಮರ ಧರ್ಮವೇ ಇಲ್ಲ. ಕೇವಲ ಆ ಆತ್ಮರ ಚಿತ್ರ ಮಾತ್ರ ಇದೆ. ಯಾವ ದೇವತೆಗಳ ಚಿತ್ರ ಈಗ ಇದೆಯೋ ಆ ದೇವತೆಗಳ ಜೀವನದ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಜಗತ್ತಿನ ಜನ ಹೇಳುತ್ತಾರೆ ಇದು ಲಕ್ಷಾಂತರ ವರ್ಷಕ್ಕಿಂತ ಹಳೆಯ ವಸ್ತು ಆಗಿದೆ ಎಂದು. ವಾಸ್ತವದಲ್ಲಿ ಹಳಬರಿಗಿಂತ ಹಳಬರು ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಆಗಿದ್ದಾರೆ. ವಾಸ್ತವದಲ್ಲಿ ಬಹಳಷ್ಟು ಹಳೆಯ ಧರ್ಮ ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿದೆ. ಅದಕ್ಕಿಂತ ಮೊದಲು ಬೇರೆ ಯಾವ ವಸ್ತುವೂ ಇರಲು ಸಾಧ್ಯ ಇಲ್ಲ. ಇನ್ನು 2500 ವರ್ಷದ ಹಳೆಯ ವಸ್ತು ಈ ಸೃಷ್ಟಿಯಲ್ಲಿ ನಿಮಗೆ ಸಿಗುತ್ತದೆ. ಭೂಮಿಯನ್ನು ಅಗೆದಾಗ ಅನೇಕ ಹಳೆಯ ವಸ್ತುಗಳು ಸಿಗುತ್ತದೆ. ಆ ಎಲ್ಲಾ ವಸ್ತುಗಳು 2500 ವರ್ಷ ಹಳೆಯ ವಸ್ತು ಆಗಿದೆ. ಭಕ್ತಿ ಮಾರ್ಗದಲ್ಲಿ ಯಾರು ಪೂಜೆಯನ್ನು ಮಾಡುತ್ತಾರೋ ಅವರು ಹಳೆಯ ಚಿತ್ರಗಳನ್ನು ತೆಗೆದು ಭೂಮಿಯಲ್ಲಿ ಹಾಕುತ್ತಾರೆ. ಏಕೆಂದರೆ ಭೂಕಂಪ ಆದಾಗ ಈ ಎಲ್ಲಾ ಮಂದಿರಗಳು ಬಿದ್ದು ಹೋಗುತ್ತದೆ. ಪುನಃ ಹೊಸದಾಗಿ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ವಜ್ರ ಚಿನ್ನ ಮುಂತಾದ ಗಣಿಗಳು ಈಗ ಸಂಪೂರ್ಣ ಖಾಲಿಯಾಗಿದೆ. ಪುನಃ ಆ ಗಣಿಗಳು ತುಂಬುತ್ತಾ ಹೋಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಪರಮಾತ್ಮ ತಂದೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನವನ್ನು ನಮಗೆ ತಿಳಿಸಿದ್ದಾರೆ. ಸತ್ಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ. ನಂತರ ಮನುಷ್ಯರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಎಲ್ಲಾ ಆತ್ಮರು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಿರುತ್ತಾರೆ. ಆತ್ಮರು ಈ ಸೃಷ್ಟಿಗೆ ಬರುತ್ತಾ ಬರುತ್ತಾ ಈ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ. ನಂತರ ಪುನಃ ಯಾವಾಗ ವೃಕ್ಷ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪುತ್ತದೆಯೋ ಆಗ ರಾಮ ಕೂಡ ಹೋದರು, ರಾವಣ ಕೂಡ ಹೋದರು. ರಾಮ ಮತ್ತು ರಾವಣನ ಬಹಳ ದೊಡ್ಡ ಪರಿವಾರ ಇದೆ ಎಂದು ಹೇಳುತ್ತಾರೆ. ಅಂದರೆ ಈಗ ಈ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ. ನಮ್ಮ ಪರಿವಾರ ಬಹಳ ಸಣ್ಣದಾದ ಪರಿವಾರ ಆಗಿತ್ತು. ಇಲ್ಲಿ ಕೇವಲ ಬ್ರಾಹ್ಮಣ ಆತ್ಮರ ಪರಿವಾರ ಇದೆ. ಜಗತ್ತಿನಲ್ಲಿ ಎಷ್ಟೊಂದು ಅನೇಕ ಧರ್ಮ ಇದೆ. ಜನಸಂಖ್ಯೆಯ ಬಗ್ಗೆ ಜಗತ್ತಿನ ಜನ ತಿಳಿಸುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ರಾವಣನ ಸಂಪ್ರದಾಯದವರಾಗಿದ್ದಾರೆ. ಎಲ್ಲಾ ರಾವಣನ ಸಂಪ್ರದಾಯದವರು ವಾಪಸ್ ಮನೆಗೆ ಹೋಗುತ್ತಾರೆ. ಇನ್ನು ಕೆಲವು ಆತ್ಮರು ಮಾತ್ರ ಈ ಸೃಷ್ಟಿಯಲ್ಲಿ ಉಳಿದುಕೊಳ್ಳುತ್ತಾರೆ. ರಾವಣನ ಸಂಪ್ರದಾಯದವರು ಪುನಃ ಸ್ವರ್ಗದಲ್ಲಿ ಬರಲು ಸಾಧ್ಯ ಇಲ್ಲ. ರಾವಣನ ಸಂಪ್ರದಾಯದವರು ಪುನಃ ಮುಕ್ತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಇನ್ನು ಮಕ್ಕಳಾದ ನೀವು ಶಿಕ್ಷಣವನ್ನು ಕಲಿಯುತ್ತೀರಾ. ಯಾರೆಲ್ಲ ನಿಮ್ಮಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ನಂಬರ್ ವಾರಾಗಿ ಸ್ವರ್ಗದಲ್ಲಿ ಬರುತ್ತಾರೆ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಧಾಮದಲ್ಲಿ ಹೇಗೆ ನಿರಾಕಾರ ವೃಕ್ಷ ಇದೆ ಎಂದು. ಮತ್ತು ಈ ಸಾಕಾರ ಜಗತ್ತಿನಲ್ಲಿರುವಂತಹ ವೃಕ್ಷ ಮನುಷ್ಯ ಸೃಷ್ಟಿಯ ವೃಕ್ಷ ಆಗಿದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಶಿಕ್ಷಣದ ಕಡೆ ಗಮನವನ್ನು ಕೊಡದೇ ಇದ್ದರೆ ಪರೀಕ್ಷೆಯಲ್ಲಿ ನೀವು ಫೇಲ್ ಆಗುತ್ತೀರಾ. ಶಿಕ್ಷಣವನ್ನು ಕಲಿಯುತ್ತಿದ್ದರೆ, ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದರೆ ಅವರಿಗೂ ಕೂಡ ಬಹಳಷ್ಟು ಖುಷಿ ಇರುತ್ತದೆ. ಒಂದು ವೇಳೆ ನೀವು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ಎಲ್ಲಾ ಜ್ಞಾನದ ಮಾತು ಮರೆತು ಹೋಗುತ್ತದೆ. ಆತ್ಮ ಯಾವಾಗ ಪವಿತ್ರ ಚಿನ್ನ ಆಗುತ್ತದೆಯೋ ಆಗ ಆತ್ಮದಲ್ಲಿ ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತದೆ. ಪವಿತ್ರ ಯುಗ ಆದಂತಹ ಸತ್ಯುಗದಲ್ಲಿ ಆತ್ಮದ ಬುದ್ಧಿ ಚಿನ್ನದ ಪಾತ್ರೆಯ ಸಮಾನ ಆಗಿರುತ್ತದೆ. ಒಂದು ವೇಳೆ ಯಾರಾದರೂ ಪತಿತರಾದರೆ ಅವರು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಈಗ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ, ನಿಮಗೆ ಗೊತ್ತಿದೆ. ಪರಮಾತ್ಮ ಶಿವತಂದೆ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಆತ್ಮರಾದ ನಾವು ಈ ಕರ್ಮೇಂದ್ರಿಯದ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೇವೆ. ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಇಂತಹ ಪಾಠಶಾಲೆ ಇಡೀ ಜಗತ್ತಿನಲ್ಲಿ ಎಲ್ಲಿ ಇರಲು ಸಾಧ್ಯ? ಇಡೀ ಜಗತ್ತಿನಲ್ಲಿ ಎಲ್ಲೂ ಇಂತಹ ಪಾಠಶಾಲೆ ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ, ಟೀಚರ್ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಸಮ್ಮುಖದಲ್ಲಿ ಕುಳಿತು ಮುರುಳಿಯನ್ನು ಕೇಳುವುದಕ್ಕೂ ಸೆಂಟರ್ನಲ್ಲಿ ಮುರುಳಿಯನ್ನು ಕೇಳುವುದಕ್ಕೂ ಎಷ್ಟೊಂದು ಅಂತರ ಇದೆ. ಹೇಗೆ? ಈ ಟೇಪ್ ರೆಕಾರ್ಡರ್ ನಿರ್ಮಾಣ ಆಗಿದೆ. ಎಲ್ಲರ ಬಳಿ ಒಂದು ದಿನ ಈ ಟೇಪ್ ರೆಕಾರ್ಡರ್ ಇರುತ್ತದೆ. ಮಕ್ಕಳಾದ ನಿಮಗೆ ಸುಖ ಪ್ರಾಪ್ತಿಯಾಗಬೇಕು ಎಂದು ಪರಮಾತ್ಮ ತಂದೆ ಇಂತಿಂತಹ ವಸ್ತುವನ್ನು ನಿರ್ಮಾಣ ಮಾಡಿಸುತ್ತಿದ್ದಾರೆ. ಈ ವಸ್ತುವನ್ನು ನಿರ್ಮಾಣ ಮಾಡಿಸುವುದು ಇದೇನು ದೊಡ್ಡ ಮಾತಲ್ಲ. ಈ ಬ್ರಹ್ಮ ತಂದೆ ಶಾವಲ್ ಶಾ ಆಗಿದ್ದಾರೆ. ಶಾವಲ್ ಶಾ ಅಂದರೆ ಮೊದಲು ಸುಂದರ ಇದ್ದರು, ಈಗ ಶ್ಯಾಮ ಆಗಿದ್ದಾರೆ. ಆದ್ದರಿಂದ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯಲಾಗುತ್ತದೆ. ನಿಮಗೆ ಗೊತ್ತಿದೆ, ನಾವೇ ಸುಂದರರಾಗಿದ್ದೆವು, ಈಗ ನಾವೇ ಶ್ಯಾಮ ಆಗಿದ್ದೇವೆ, ಪುನಃ ನಾವೇ ಸುಂದರರಾಗುತ್ತೇವೆ. ಕೇವಲ ಬ್ರಹ್ಮ ತಂದೆ ಒಬ್ಬರೇ ಶ್ಯಾಮ ಸುಂದರ ಆಗುತ್ತಾರೇನು? ಇಲ್ಲ, ಅನೇಕರು ಶ್ಯಾಮ ಸುಂದರರಾಗುತ್ತೀರ. ಕೇವಲ ಒಬ್ಬ ಕೃಷ್ಣನಿಗೆ ಮಾತ್ರ ಸರ್ಪ ಕಚ್ಚುತ್ತದೆಯೇನು? ಸರ್ಪ ಎಂದು ಮಾಯೆಗೆ ಕರೆಯಲಾಗುತ್ತದೆ. ವಿಕಾರಕ್ಕೆ ವಶ ಆದಾಗ ನೀವೆಲ್ಲರೂ ಕಪ್ಪಾಗುತ್ತೀರಾ. ಇದೆಲ್ಲ ಎಷ್ಟೊಂದು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಬೇಹದ್ದಿನ ತಂದೆ ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಈ ಒಂದು ಅಂತಿಮ ಜನ್ಮದಲ್ಲಿ ನನಗೋಸ್ಕರ ಪವಿತ್ರರಾಗಿ ಪರಮಾತ್ಮ ತಂದೆಗೋಸ್ಕರ ಈ ಅಂತಿಮ ಜನ್ಮದಲ್ಲಿ ಮಕ್ಕಳಾದ ನಾವು ಪವಿತ್ರರಾಗಬೇಕು. ಮಕ್ಕಳ ಮೂಲಕ ಪರಮಾತ್ಮ ತಂದೆ ಪವಿತ್ರತೆಯ ಭಿಕ್ಷೆಯನ್ನು ಬೇಡುತ್ತಿದ್ದಾರೆ. ನೀವು ಪವಿತ್ರರಾಗಿ ನನಗೆ ಪವಿತ್ರತೆಯ ಭಿಕ್ಷೆಯನ್ನು ನೀಡಿ ಎಂದು ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ. ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಈಗ ಈ ಜನ್ಮದಲ್ಲಿ ನೀವು ಪವಿತ್ರರಾದರೆ ಮತ್ತು ಪರಮಾತ್ಮ ತಂದೆಯಾದಂತಹ ನನ್ನನ್ನು ನೀವು ನೆನಪು ಮಾಡಿದರೆ ನಿಮ್ಮ ಹಿಂದಿನ ಅನೇಕ ಜನ್ಮದ ವಿಕರ್ಮ ವಿನಾಶ ಆಗುತ್ತದೆ. ಇದು ಯೋಗದ ಅಗ್ನಿಯಾಗಿದೆ. ಈ ಯೋಗದ ಅಗ್ನಿಯ ಮೂಲಕ ಅನೇಕ ಜನ್ಮದ ಪಾಪ ಸುಟ್ಟು ಭಸ್ಮ ಆಗುತ್ತದೆ. ಸತೋ ಪ್ರಧಾನರಿಂದ ಸತೋ ರಜೋ ತಮೋ ಸ್ಥಿತಿಗೆ ಬರುತ್ತೀರಾ. ಆಗ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ, ಆತ್ಮದಲ್ಲೇ ಕಲ್ಮಶ ಸೇರಿಕೊಳ್ಳುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಇನ್ನು ನೀರಿನ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಯಾರೂ ಪಾವನ ಆಗಲು ಸಾಧ್ಯ ಇಲ್ಲ. ನೀರೂ ಕೂಡ ತತ್ವ ಆಗಿದೆ, ಪಂಚತತ್ವ ಎಂದು ಕರೆಯಲಾಗುತ್ತದೆ ತಾನೆ. ಪಂಚತತ್ವದಲ್ಲಿ ಒಂದು ತತ್ವ ಆದಂತಹ ನದಿ ಹೇಗೆ ಪತಿತ ಪಾವನೆ ಆಗಲು ಸಾಧ್ಯ? ನದಿ ಸಮುದ್ರದಿಂದ ಹುಟ್ಟುತ್ತದೆ. ಮೊದಲು ಸಮುದ್ರ ಪತಿತ ಪಾವನೆ ಆಗಬೇಕು ತಾನೆ. ನದಿ ಪತಿತ ಪಾವನೆ ಆಗಬೇಕು ಅಂದರೆ ಮೊದಲು ಸಮುದ್ರ ಪತಿತ ಪಾವನೆ ಆಗಿರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ವಿಜಯ ಮಾಲೆಯಲ್ಲಿ ಬರುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ಸೇವೆಯನ್ನು ಮಾಡಬೇಕು. ಒಬ್ಬ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಬೇಕು. ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಸೆಕೆಂಡ್ ಪಾಯಿಂಟ್. ನಿಮ್ಮ ಎಕ್ಯುರೇಟ್ ಆದಂತಹ ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಡಬ್ಬಲ್ ಅಹಿಂಸಕರಾಗಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಶ್ರೇಷ್ಠ ಕರ್ತವ್ಯವನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ. ವಿಜಯೀತನದ ನಶೆಯ ಮೂಲಕ ಸದಾ ಹರ್ಷಿತರಾಗಿರುವಂತಹ ಸರ್ವ ಆಕರ್ಷಣೆಯಿಂದ ಮುಕ್ತರಾಗಿ ವಿಜಯೀ ರತ್ನ ಆದಂತಹ ಆತ್ಮರ ನೆನಪಾರ್ಥವಾಗಿ ಪರಮಾತ್ಮ ತಂದೆಯ ಕೊರಳಿನ ಹಾರವನ್ನು ಇಲ್ಲಿಯವರೆಗೂ ಪೂಜೆ ಮಾಡಲಾಗುತ್ತದೆ. ಅಂದ ಮೇಲೆ ಸದಾ ನಿಮಗೆ ಇದೇ ನಶೆ ಇರಬೇಕು. ನಾನು ಪರಮಾತ್ಮ ತಂದೆಯ ಕೊರಳಿನ ಹಾರ ಆದಂತಹ ವಿಜಯೀ ರತ್ನ ಆತ್ಮ ಆಗಿದ್ದೇನೆ. ನಾನು ವಿಶ್ವಕ್ಕೆ ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಬಾಲಕ ಆಗಿದ್ದೇನೆ. ನನಗೆ ಯಾವ ಪ್ರಾಪ್ತಿ ಸಿಕ್ಕಿದೆಯೋ ಆ ಪ್ರಾಪ್ತಿ ಬೇರೆ ಯಾರಿಗೂ ಸಿಗಲು ಸಾಧ್ಯ ಇಲ್ಲ ಅನ್ನುವ ನಶೆ ಮತ್ತು ಖುಷಿ ಸ್ಥಿರವಾಗಿ ಇರಬೇಕು. ಆಗ ಎಲ್ಲಾ ಪ್ರಕಾರದ ಆಕರ್ಷಣೆಯಿಂದ ದೂರ ಆಗಿರುತ್ತೀರ. ಯಾರು ಸದಾ ವಿಜಯಿಗಳಾಗಿದ್ದಾರೋ ಅವರು ಸದಾ ಹರ್ಷಿತರಾಗಿ ಇರುತ್ತಾರೆ. ಒಬ್ಬ ಪರಮಾತ್ಮ ತಂದೆಯ ನೆನಪಿನ ಆಕರ್ಷಣೆಯಲ್ಲೇ ಅವರು ಆಕರ್ಷಿತರಾಗಿರುತ್ತಾರೆ. ಒಬ್ಬರ ಅಂತ್ಯದಲ್ಲಿ ಸಮಾವೇಶ ಆಗುವುದು ಅಂದರೆ ಏಕಾಂತವಾಸಿಗಳಾಗುವುದು. ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸಮಾವೇಶ ಆಗಬೇಕು ಅಂದರೆ ಒಬ್ಬ ತಂದೆಯ ಪ್ರೀತಿಯ ಅಂತ್ಯದಲ್ಲಿ ಸಮಾವೇಶ ಆಗುವುದು ಅಂದರೆ ಏಕಾಂತದ ನಿವಾಸಿಗಳಾಗುವುದಾಗಿದೆ. ಒಳ್ಳೆಯದು, ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಈಗ ನೀವೆಲ್ಲರೂ ಸೇರಿ ಒಬ್ಬರು ಇನ್ನೊಬ್ಬರಲ್ಲಿ ಸಾಹಸವನ್ನು ತುಂಬಿ ಎಲ್ಲರೂ ಇದೇ ಸಂಕಲ್ಪವನ್ನು ಮಾಡಬೇಕು. ನಾವೀಗ ಸಮಯವನ್ನು ಸಮೀಪಕ್ಕೆ ತರಲೇಬೇಕು. ಆತ್ಮರಿಗೆ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಲೇಬೇಕು. ಆದರೆ ಆತ್ಮರಿಗೆ ಯಾವಾಗ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಲು ಸಾಧ್ಯ ಆಗುತ್ತದೆ ಅಂದರೆ ಯಾವಾಗ ನಿಮ್ಮ ವಿಚಾರವನ್ನು ನೀವು ಸ್ಮೃತಿ ಸ್ವರೂಪದಲ್ಲಿ ತರುತ್ತೀರೋ, ಅಂದರೆ ನಿಮ್ಮ ಯೋಚನೆಯನ್ನು ಸ್ಮೃತಿ ಸ್ವರೂಪದಲ್ಲಿ ತಂದಾಗ ನೀವು ಅನ್ಯ ಆತ್ಮರಿಗೆ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಲು ಸಾಧ್ಯ ಆಗುತ್ತದೆ. ಎಲ್ಲಿ ಏಕತೆ ಮತ್ತು ದೃಢತೆ ಇದೆಯೋ ಅಲ್ಲಿ ಅಸಂಭವ ಕೂಡ ಸಂಭವ ಆಗಿಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.